ರಾಮಾಯಣ.
ಎಲ್ಲರೂ ಅಂಗದ ಇನ್ನೇನು ಮರಳಿದ್ದಾನೆ ಎಂದು ಮಾತನಾಡಿಕೊಳ್ಳುತ್ತಿರುವಾಗ ಲಂಕೆಯ ಆಸ್ಥಾನದ ದಿಕ್ಕಿನಿಂದ ಉಲ್ಕೆಗಳಂತೆ ಕೆಲ ಸುವರ್ಣ ತುಕುಡಿಗಳು ಶ್ರೀರಾಮನ ಶಿಬಿರದ ಹತ್ತಿರ ಬಂದು ಬಿದ್ದವು. ಕೆಲವರು ಆಶ್ಚರ್ಯದಿಂದ ಅವುಗಳನ್ನು ವೀಕ್ಷಿಸುತ್ತಿದ್ದರೆ ಇನ್ನು ಕೆಲವರು ರಾವಣ ಯಾವುದೋ ಅಸ್ತ್ರದ ಪ್ರಯೋಗ ಮಾಡಿದ್ದಾನೆ ಎಂದುಕೊಂಡರು. ಆದರೆ ಶ್ರೀರಾಮಚಂದ್ರ ಮಂದಹಾಸ ಬೀರುತ್ತಿದ್ದರು. ಇನ್ನೇನು ಅವರು ಮಾತನಾಡಬೇಕು? ಅದೇ ಸಮಯಕ್ಕೆ ವಿಭೀಷಣ ಆ ರಹಸ್ಯವನ್ನು ಮುರಿಯುತ್ತಿದ್ದಾರೆ.
ನೋಡಿ, ಯಾರು ಭಯಭೀತರಾಗುವ ಅವಶ್ಯಕತೆ ಇಲ್ಲ. ಇದು ಯಾವ ಪ್ರಕ್ಷೇಪಾಸ್ತ್ರವೂ ಅಲ್ಲ. ರಾವಣ ತನ್ನ ಸಂಪತ್ತಿನ ವಜ್ರ ವೈಢೂರ್ಯಗಳನ್ನು ಎಸೆದಿಲ್ಲ. ಇದು ರಾವಣನ ಮುಕುಟ ತುಂಡಾಗಿ ಇಲ್ಲಿಗೆ ಹಾರಿ ಬಂದಿರುವುದು.
ಆದರೆ ಮಹಾರಾಜ ವಿಭೀಷಣ, ಈ ಭಗ್ನಗೊಂಡಿರುವ ಮುಕುಟ ಇಲ್ಲಿಯವರೆಗೆ ಹೇಗೆ ಹಾರಿ ಬಂತು?
ಈ ವಿಷಯ ಅಂಗದ ಇಲ್ಲಿಗೆ ಬಂದ ಮೇಲೆ ತಿಳಿಯುವುದು ಸುಗ್ರೀವ.
ನಾನು ಬರುತ್ತಿದ್ದೇನೆ ಪ್ರಭು, ಬರುತ್ತಿದ್ದೇನೆ.
ಬಾ ಅಂಗದ, ನಾವು ನಿನ್ನ ಪ್ರತೀಕ್ಷೆಯನ್ನೇ ಮಾಡುತ್ತಿದ್ದೇವೆ. ಬಾ
ಅಂಗದ. ಎಲ್ಲವೂ ಕ್ಷೇಮವೇ? ಹೇಗಿರುವೆ ಪುತ್ರ? ಬಾ ಬಾ ಅಂಗದ.
ಹಾಗೆಯೇ ನಮ್ಮ ಶಾಂತಿ ಸಂದೇಶದ ಬಗ್ಗೆ ಯಾವ ಉತ್ತರ ದೊರೆತಿದೆ?
ಲಂಕೇಶ್ವರ ಯಾವ ಪ್ರಕಾರದ ಸಂಧಿ ಮಾಡಿಕೊಳ್ಳುವ ಇಚ್ಛೆ ಹೊಂದಿಲ್ಲ. ಅವರಿಗೆ ಯುದ್ಧವೇ ಬೇಕು, ಕೇವಲ ಯುದ್ಧ.
ನಮಗೆ ಅನ್ನಿಸಿದ ಹಾಗೆಯೇ ಮಾಡಿದ್ದಾನೆ ರಾವಣ. ಆದರೆ ರಾವಣನ ಮುಕುಟ ಮುರಿದು ನಾವು ಇರುವಲ್ಲಿಗೆ ಬಂದು ಬಿದ್ದಿದೆ. ಹೇಗಾಯಿತು ಇದು?
ನಿಮ್ಮ ಕೃಪೆಯಿಂದಲೇ ಪ್ರಭು.
ಹೀಗೆ ಆಗಲು ಹೇಗೆ ಸಾಧ್ಯ? ಪ್ರಭು ಶ್ರೀರಾಮಚಂದ್ರ ನಮ್ಮ ಜೊತೆಯೇ ಇದ್ದಾರೆ. ಅವರು ರಾವಣನ ಮುಕುಟ ಮುರಿಯಲು ಯಾವ ಬಿಲ್ಲಿನ ಪ್ರಯೋಗವನ್ನು ಮಾಡಿಲ್ಲವಲ್ಲ.
ಇದು ಹೇಗಾಯಿತು ಅಂದರೆ, ರಾವಣ ನನ್ನ ಮಾತುಗಳನ್ನು ಕೇಳಲಿಲ್ಲವೆಂದು ನಾನು ನನ್ನ ಸಂಪೂರ್ಣ ಶಕ್ತಿಯಿಂದ ಭೂಮಿಯ ಮೇಲೆ ನನ್ನ ಕಾಲುಗಳನ್ನು ಇಟ್ಟೆನು. ಆ ಸಮಯದಲ್ಲಿ ರಾವಣನ ಮುಕುಟ ಅವನ ಶಿರದಿಂದ ಹಾರಿತು. ಆ ಸಮಯದಲ್ಲಿ ಅಲ್ಲಿಯ ಸಭಾಸದ ಅದನ್ನು ಎತ್ತಲು ಬಂದಾಗ ನಾನು ಅದನ್ನು ಎತ್ತಿ ಸುವೇಲ ಪರ್ವತದತ್ತ ಬಿಸುಟಿದೆನು.
ಈ ಘಟನೆಯಿಂದ ರಾವಣನ ಸಭೆಯಲ್ಲಿ ಹಾಹಾಕಾರವೆದ್ದಿರಬೇಕು.
ಹೌದು ಮಹಾರಾಜ, ಇನ್ನೂ ಅವರು ಈ ಘಟನೆಯಿಂದ ಚೇತರಿಸಿಕೊಂಡಿರುವುದಿಲ್ಲ.
ಇವತ್ತು ನನ್ನ ಸೈನಿಕರ ಪೌರುಷ ನನಗೆ ತಿಳಿಯಿತು. ಒಬ್ಬ ಸಾಧಾರಣ ವಾನರನ ಕಾಲನ್ನು ಎತ್ತಲಾಗಲಿಲ್ಲವಲ್ಲ ನಿಮ್ಮಿಂದ. ಒಂದೆಡೆ ಆ ವನವಾಸಿ ರಾಮ ಭಯದಿಂದ ನಡುಗುತ್ತ ಶಾಂತಿ ಸಂದೇಶಗಳನ್ನು ಕಳುಹಿಸುತ್ತಿದ್ದರೆ, ಇನ್ನೊಂದೆಡೆ ನಾವು ಅಪಹಾಸ್ಯಕ್ಕೀಡಾಗುವಂತೆ ಮಾಡಿಕೊಳ್ಳುತ್ತಿದ್ದೇವೆ.
ಮಹಾರಾಜ ಲಂಕೇಶ, ಅವನು ಅವಶ್ಯವಾಗಿಯೂ ಯಾವುದೋ ಮಾಯಾವಿ ವಾನರ. ಅವನು ತನ್ನ ಮಾಯಾವಿ ಶಕ್ತಿಯಿಂದಲೇ ಪಾದವನ್ನು ಭೂಮಿಯ ಮೇಲೆ ಇಟ್ಟು ನಮ್ಮನ್ನು ಭ್ರಮಿಸುವ ಪ್ರಯತ್ನ ಮಾಡಿದ್ದಾನೆ. ಅದು ಅವನ ನಿಜವಾದ ಶಕ್ತಿ ಅಲ್ಲ ಮಹಾರಾಜ.
ಇದು ನಿನ್ನದಲ್ಲ ಪ್ರಹಸ್ತ, ನಿನ್ನ ತುಳಿಯಲ್ಪಟ್ಟ ಪೌರುಷ ಮಾತನಾಡುತ್ತಿದೆ. ಆ ವಾನರನಲ್ಲಿ ಯಾವ ಮಾಯೆಯೂ ಇರಲಿಲ್ಲ, ಅವನ ಬಲಾಢ್ಯವದು. ಈ ಜಗತ್ತಿಗೆ ಗೊತ್ತಿರುವ ಹಾಗೆ ಮಾಯಾವಿ ಶಕ್ತಿಗಳು ಕೇವಲ ರಾಕ್ಷಸರ ಹತ್ತಿರವಿರಲು ಸಾಧ್ಯ. ಇದೇ ಮಾಯಾವಿ ಶಕ್ತಿಗಳಿಂದಲೇ ಈ ರಾವಣ ಸೀತೆಯನ್ನು ಅಪಹರಿಸಿ ಲಂಕೆಯವರೆಗೆ ತಂದಿದ್ದು.
ಈಗ ನಾವು ಅದೇ ಮಾಯಾವಿ ಶಕ್ತಿಗಳಿಂದ ರಾಮನ ಸೇನೆಯನ್ನು ಮಣ್ಣು ಮುಕ್ಕಿಸಲಿದ್ದೇವೆ. ಹೌದು, ಮಣ್ಣು ಮುಕ್ಕಿಸಲಿದ್ದೇವೆ ಮಹಾರಾಜ.
ಪ್ರಹಸ್ತ ಪ್ರಹಸ್ತ, ಭ್ರಮೆಯಲ್ಲಿರಬೇಡ. ನಿನ್ನ ಈ ಭ್ರಮೆಯಿಂದಲೇ ಹಿಂದೆ ಲಂಕೆಯೊಮ್ಮೆ ಭಸ್ಮಗೊಂಡಿದೆ, ಮರೆಯದಿರು.
ಚಿಂತೆ ಮಾಡದಿರಿ ಪಿತಾಶ್ರೀ, ನಿಮ್ಮ ಪುತ್ರ ಮೇಘನಾಥನಿರುವವರೆಗೂ ಲಂಕೆಯನ್ನು ಯಾರೂ ಮುಟ್ಟಲಾಗುವುದಿಲ್ಲ. ಲಂಕೆ ಎಂದೆಂದಿಗೂ ಅಪರಾಜಿತ.
ಭಲೇ ಇಂದ್ರಜಿತು, ಭಲೇ. ಇಂದ್ರನನ್ನು ಗೆದ್ದ ಮೇಘನಾಥನಿರುವವರೆಗೆ ಯಾರೂ ನಮ್ಮನ್ನು ಸೋಲಿಸಲಾಗುವುದಿಲ್ಲ. ನಾವು ನಮ್ಮ ತಂಗಿ ಶೂರ್ಪನಖಳ ಪ್ರತಿಶೋಧವನ್ನು ತೆಗೆದುಕೊಂಡೇ ತೀರುವೆವು.
ಅತ್ತಿಗೆ, ಈ ಆಟದಲ್ಲಿ ನನ್ನದೇ ವಿಜಯವಾಗಲಿದೆ.
ಕೇವಲ ಈ ಶೂರ್ಪನಖಳದೇ ವಿಜಯವಾಗಲಿದೆ. ನೀವು ಸ್ವಲ್ಪವೂ ಚಿಂತಿಸದಿರಿ ಸರ್ಮ ಅತ್ತಿಗೆ.
ಅಣ್ಣ ವಿಭೀಷಣ ಒಬ್ಬ ಮಹಾಶಕ್ತಿಯ ಜೊತೆಗಿದ್ದಾರೆ. ನಾನು ಆ ಮಹಾಶಕ್ತಿಯನ್ನು ನೋಡಿದ್ದೇನೆ.
ನಿನ್ನ ಮನದಲ್ಲಿ ಏನು ನಡೆಯುತ್ತಿದೆ ಎಂದು ನನಗೆ ತಿಳಿಯುತ್ತಿಲ್ಲ ಮೀನಾಕ್ಷಿ. ಲಂಕೇಶ ನಿನ್ನನ್ನು ಅವರ ಜೀವಕ್ಕಿಂತ ಮಿಗಿಲಾಗಿ ಪ್ರೀತಿಸುತ್ತಾರೆ. ಇದೆಲ್ಲ ತಿಳಿದಿತ್ತು. ನೀನು ಅವರ ವಿನಾಶದ ಆಯೋಜನೆಯನ್ನು ಮಾಡಿದ್ದೀಯಲ್ಲ.
ಹೇಳುತ್ತೇನೆ, ಅವಶ್ಯವಾಗಿ ಹೇಳುತ್ತೇನೆ. ಆದರೆ ಅದಕ್ಕೂ ಮೊದಲು ನೀವು ನನಗೆ ಅಣ್ಣ ವಿಭೀಷಣ ರಾವಣೇಶ್ವರನ ಪಕ್ಷ ಯಾವ ಕಾರಣಕ್ಕೆ ತೊರೆದದ್ದು ಎಂದು ಹೇಳಿ.
ಈ ವಿಷಯ ಇಡೀ ಲಂಕೆಗೆ ತಿಳಿದಿದೆ. ಅವರಿಬ್ಬರ ವಿಚಾರಗಳು ವಿಭಿನ್ನ. ನನ್ನ ಪತಿ ಎಂದಿಗೂ ಅನೀತಿಯನ್ನು ಸಮರ್ಥಿಸುವುದಿಲ್ಲ. ಅದಕ್ಕಾಗಿಯೇ ಅವರು ಶ್ರೀರಾಮನ ಬಳಿ ಹೋಗಿದ್ದಾರೆ. ನೀತಿಯಲ್ಲಿದೆಯೋ ಅಲ್ಲೇ ಧರ್ಮವೂ ಇರುತ್ತದೆ.
ಅವರ ವಿಚಾರಗಳಷ್ಟೇ ರಾವಣೇಶ್ವರನಿಂದ ಘಾಸಿಗೊಂಡಿವೆ ಅತ್ತಿಗೆ. ಆದರೆ ನನ್ನ ಜಗತ್ತನ್ನೇ ಸುಟ್ಟು ಹಾಕಿದ್ದಾನೆ ನನ್ನ ಅಣ್ಣ ಲಂಕೇಶ್ವರ. ನನ್ನ ಪತಿಯನ್ನೇ ಮೃತ್ಯು ಲೋಕಕ್ಕೆ ಕಳುಹಿಸಿದ ದ್ರೋಹಿ ನನ್ನ ಅಣ್ಣ. ನನ್ನ ಹೃದಯದಲ್ಲಿ ಅಂದೇ ಪ್ರತಿಶೋಧದ ಜ್ವಾಲೆ ಹತ್ತಿ ಉರಿಯಲು ಪ್ರಾರಂಭಿಸಿತ್ತು. ನಿಮಗೆ ತಿಳಿದಿಲ್ಲ ಅತ್ತಿಗೆ, ಅವನು ಕೇವಲ ನನ್ನ ಪತಿಯಷ್ಟೇ ಅಲ್ಲ, ನನ್ನ ಸರ್ವಸ್ವವೇ ಆಗಿದ್ದ. ನನಗೆ ಇಂದಿಗೂ ನೆನಪಿದೆ.
ಮೀನಾಕ್ಷಿ, ಶೂರ್ಪನಖ, ಕತ್ತಲಾಗಿ ಹೋಗಿದೆ. ನೀನಿನ್ನೂ ಈ ಅರಣ್ಯದಲ್ಲಿ ಒಬ್ಬಳೇ ನನ್ನ ಪ್ರತೀಕ್ಷೆ ಮಾಡುತ್ತಿರುವೆಯ?
ನೀನು ಬಂದೇ ಬರುವೆ ಎಂದು ನನಗೆ ತಿಳಿದಿತ್ತು.
ನಾನು ಬಾರದೆ ಹೋಗಿದ್ದಿದ್ದರೆ?
ನನ್ನ ವಿಶ್ವಾಸವೇ ನನಗೆ ಮೋಸ ಮಾಡುವುದೇ ವಿದ್ಯುಜೀವ.
ಓಹೋ, ಇಷ್ಟೊಂದು ವಿಶ್ವಾಸವೇ?
ನಿನ್ನ ಪ್ರೇಮದಿಂದಲೇ ನನ್ನಲ್ಲಿ ಈ ವಿಶ್ವಾಸ ಮೂಡಿದೆ.
ಬಾ, ನಡೆ, ಎಲ್ಲಿಗಾದರೂ ಹೋಗೋಣ.
ಆದರೆ ಎಲ್ಲಿಗೆ? ಮತ್ತೆನಲ್ಲಿಗೆ ಹೋಗೋಣ? ಅರಮನೆಗೆ ಹೋಗೋಣವೇ?
ನಿನ್ನ ಅಣ್ಣ ರಾವಣನಿರುವವರೆಗೂ ನಾನು ಅರಮನೆಯಲ್ಲಿ ಕಾಲು ಇಟ್ಟಂತೆ.
ಅರೆ, ಯಾಕೆ ಹೆದರುತ್ತೀಯ?
ಇಲ್ಲ, ನಿನ್ನ ಅಣ್ಣ ತುಂಬಾ ಸ್ವಾರ್ಥಿ. ನನ್ನ ರಾಜ್ಯ ಅವನ ದೃಷ್ಟಿಗೆ ಬಿದ್ದಿದೆ. ನಾವು ರಾಕ್ಷಸರ ಜೊತೆ ಶತ್ರುತ್ವದ ಇತಿಹಾಸವನ್ನೇ ಹೊಂದಿದ್ದೇವೆ.
ವಿಭೀಷಣನ ಹೆಂಡತಿ ಸರ್ಮಳಿಗೆ ತನ್ನ ಪ್ರೇಮದ ಕಥೆಯನ್ನು ಹೇಳುತ್ತಿರುವ ಶೂರ್ಪನಖ ಭಾವುಕಳಾಗಿದ್ದಾಳೆ. ತನ್ನ ಕಥೆಯನ್ನು ಹೇಳುತ್ತಾ ಅವಳು ಕಣ್ಣೀರು ಸುರಿಸುತ್ತಿದ್ದಾಳೆ. ಶೂರ್ಪನಖ ತನ್ನ ಅಣ್ಣ ರಾವಣನನ್ನೇ ದ್ವೇಷಿಸುವಂತದ್ದೇನು ಮಾಡಿದ್ದಾನೆ?
ಆದರೆ ನಾನು ಹೇಗೆ ನನ್ನ ಅಣ್ಣನನ್ನು ಬಿಟ್ಟು ಬರಲಿ?
ನೀನು ಹೇಗೆ ಬಿಡುವೆ ಅವನನ್ನು?
ಆದರೆ ನಾನು ನಿನ್ನನ್ನು ತೊರೆದು ಜೀವಿಸಲಾರೆ ವಿದ್ಯುಜೀವ. ನೋಡು, ನೀನು ಧೈರ್ಯದಿಂದ ಹೋಗಿ ಲಂಕೇಶ್ವರನಿಗೆ ನಮ್ಮ ಪ್ರೇಮದ ಕುರಿತು ಮಾತನಾಡು. ನನ್ನನ್ನು ಮದುವೆಯಾಗುತ್ತೇನೆ ಎಂದು ಹೇಳು. ಹೇಳು ವಿದ್ಯುಜೀವ.
ಸಮಯ ಬಂದಾಗ ಅವನಿಗೆ ಹೇಳುತ್ತೇನೆ.
ಆ ಸಮಯ ಯಾವಾಗ ಬರುವುದು ವಿದ್ಯುಜೀವ? ಹೀಗೆ ನಾವು ಕಳ್ಳರ ಹಾಗೆ ಭೇಟಿಯಾಗುವುದು ಎಲ್ಲಿಯವರೆಗೆ ನಡೆಯಲಿದೆ?
ನಮ್ಮ ಹೃದಯದಲ್ಲಿ ಪ್ರೇಮ ಇರುವವರೆಗೆ.
ನಿಮಗೆ ಗೊತ್ತಿದೆಯೇ, ನಾನು ಅತ್ತಿಗೆ ಮಂಡೋದರಿಯಲ್ಲಿ ನಮ್ಮಿಬ್ಬರ ವಿಷಯವಾಗಿ ಮಾತನಾಡಿದ್ದೇನೆ.
ಹಾಗಿದ್ದರೆ ಲಂಕೇಶನಿಗೂ ಈ ವಿಷಯ ತಿಳಿಯಲಿದೆ.
ರಾವಣೇಶ್ವರ, ನಿಮ್ಮೊಂದಿಗೆ ನಾನು ಮಾತನಾಡಬೇಕು.
ನನ್ನ ಭಾರ್ಯೆ ಮಂಡೋದರಿಗೆ ನನ್ನ ಜೊತೆ ಮಾತನಾಡಲು ಅನುಮತಿ ಕೇಳುವ ಅವಶ್ಯಕತೆ ಇದೆಯೇ? ಹೇಳು ರಾಣಿ, ಏನು ಮಾತನಾಡಬೇಕು?
ಶೂರ್ಪನಖ ಮೀನಾಕ್ಷಿಯ ಕುರಿತು.
ಏನಾದರೂ ಚಿಂತೆಯ ವಿಷಯವೇ?
ಚಿಂತೆಯಲ್ಲ, ಆದರೆ ವಿಚಾರ ಮಾಡುವಂತಹ ವಿಷಯ ಮಹಾರಾಜ. ಅವಳ ಭವಿಷ್ಯ ಹಾಗೂ ವಿವಾಹದ ವಿಷಯವಾಗಿ ಮಾತನಾಡಬೇಕಿತ್ತು.
ಹೌದು, ನಾನು ಅವಳ ವಿವಾಹವನ್ನು ಕುರಿತು ವಿಚಾರ ಮಾಡುತ್ತಿದ್ದೆ. ಅವಳು ಈ ಮಹಾಬಲಶಾಲಿ ರಾವಣನ ತಂಗಿ. ಅವಳ ಮದುವೆ ದೊಡ್ಡ ರಾಜಮನೆತನದಲ್ಲೇ ಆಗಬೇಕು.
ಆದರೆ ಮಹಾರಾಜ, ಈಗಾಗಲೇ ನೀವು ಆ ಅವಕಾಶವನ್ನು ಕಳೆದುಕೊಂಡಿದ್ದೀರಾ.
ಏನು, ಏನು ಮಾತನಾಡುತ್ತಿದ್ದೀರಾ ಮಂಡೋದರಿ?
ಅವಳು ಒಬ್ಬ ಯುವಕನ ಜೊತೆ ಪ್ರೇಮದಲ್ಲಿರುವಳು.
ಪ್ರೇಮ? ಯಾರವನು?
ಅಶ್ವಪುರಿಯ ಸರದಾರ ವಿದ್ಯುಜೀವನ ಜೊತೆ.
ವಿದ್ಯುಜೀವ?
ಅವನು ಶೂರ್ಪಣಗಳನ್ನು ಪ್ರತಿದಿನ ಕಾಣುತ್ತಾನೆ, ಪ್ರಾಣಕ್ಕೂ ಹೆಚ್ಚು ಪ್ರೀತಿ ಅವರಲ್ಲಿ ಬೆಳೆದಿದೆ.
ಆದರೆ ಶೂರ್ಪನಖ ನನ್ನ ಜೊತೆ ಈ ವಿಷಯ ಕುರಿತು ಏಕೆ ಮಾತನಾಡಲಿಲ್ಲ?
ಬಹುಶಃ ನೀವು ಅವಳ ಪ್ರೇಮದಲ್ಲಿ ಬಾಧೆಯಾಗದಿರಲೆಂದು ಶೂರ್ಪನಖ ತಮ್ಮ ಮುಂದೆ ಈ ವಿಷಯ ಪ್ರಸ್ತಾಪಿಸಿರದಿರಬಹುದು.
ಯಾಕೆ ಯಾಕೆ ಈ ಭ್ರಮೆ ಅವಳಿಗೆ? ಅವಳ ಅಣ್ಣ ಅವಳಿಗೋಸ್ಕರ ಏನನ್ನು ಬೇಕಾದರೂ ಮಾಡಬಲ್ಲನು. ಅವಳಿಗೆ ಇದು ತಿಳಿದಿಲ್ಲವೇ?
ಅಂದರೆ ಅವಳ ಈ ನಿರ್ಣಯವನ್ನು ತಾವು ಸಮರ್ಥಿಸುತ್ತೀರಾ?
ಅವಶ್ಯವಾಗಿ ಸಮರ್ಥಿಸುತ್ತೇನೆ. ಇದರಲ್ಲಿ ಸಮರ್ಥನೆ ಮಾಡದಿರಲು ಯಾವ ಕಾರಣವಿದೆ ಮಂಡೋದರಿ?
ಆದರೆ ಅವಳ ಈ ನಿರ್ಣಯ ನನಗೆ ಸರಿ ಎನಿಸುತ್ತಿಲ್ಲ ಮಹಾರಾಜ. ಅವಳಿನ್ನೂ ಚಿಕ್ಕವಳು, ವ್ಯಾವಹಾರಿಕವಾಗಿ ಅವಳು ನಿರ್ಣಯಗಳನ್ನು ತೆಗೆದುಕೊಳ್ಳಲು ಅಸಮರ್ಥಳು. ಆ ವಿದ್ಯುಜಿತು ಲಂಕೆಯಲ್ಲಿ ಒಬ್ಬ ಕಳ್ಳನ ಹಾಗೆ ಜೀವಿಸುತ್ತಾನೆ. ನಿಮ್ಮ ತಂಗಿಯನ್ನು ವರಿಸುವವನನ್ನು ತಾವು ಒಬ್ಬ ಕಳ್ಳನ ರೂಪದಲ್ಲಿ ನೋಡಲು ಬಯಸುತ್ತೀರಾ?
ನಾನು ಅವನನ್ನು ಎಂದಿಗೂ ನೋಡಿಲ್ಲ. ಆದರೆ ಅವನಿಗೆ ಅಶ್ವಪುರಿಯಲ್ಲಿ ಒಳ್ಳೆಯ ಜನ ಸಮರ್ಥನವಿರುವುದು ಮಾತ್ರ ನನಗೆ ಚೆನ್ನಾಗಿ ತಿಳಿದಿದೆ. ಅವನೊಬ್ಬ ಬುದ್ಧಿವಂತ ಯುವಕ ಮಂಡೋದರಿ. ಎಲ್ಲಕ್ಕೂ ಮಿಗಿಲಾಗಿ ನಮ್ಮ ಶೂರ್ಪನಖ ಅವನ ಮೋಹದಲ್ಲಿದ್ದಾಳೆ.
ಇದರ ಅರ್ಥ ನಿನ್ನ ಹಾಗೂ ವಿದ್ಯುತ್ ಜೀವನ ವಿವಾಹಕ್ಕೆ ಲಂಕೇಶ ಒಪ್ಪಿದರು ಎಂದಾಯಿತು ಅಲ್ಲವೇ?
ಹೌದು ಅತ್ತಿಗೆ, ಅದು ಲಂಕೇಶ್ವರನ ರಾಜನೈತಿಕ ಸ್ವಾರ್ಥವಾಗಿತ್ತು.
ಇದರಲ್ಲಿ ಯಾವ ರಾಜನೈತಿಕ ಸ್ವಾರ್ಥವಿತ್ತು ಶೂರ್ಪನಖ?
ಅವರು ನನ್ನನ್ನು ವಿದ್ಯುಜೀವನಿಗೆ ಕೊಟ್ಟು ಅವನ ರಾಜ್ಯವನ್ನು ತಮ್ಮ ಕೈವಶ ಮಾಡಿಕೊಳ್ಳಬೇಕೆಂದಿದ್ದರು. ಲಂಕೆಯ ಗಡಿಗಳನ್ನು ವಿಸ್ತರಿಸಬೇಕೆಂದಿದ್ದರು.
ಮುಂದೇನಾಯಿತು ಶೂರ್ಪನಖ?
ನನ್ನ ಪತಿ ವಿದ್ಯುಜೀವ ತುಂಬಾ ಸ್ವಾಭಿಮಾನಿಯಾಗಿದ್ದ ಅತ್ತಿಗೆ. ಅವನಿಗೆ ಮೊದಲಿನಿಂದಲೇ ಗೊತ್ತಿತ್ತು ಈ ಲಂಕೇಶ ಕೇವಲ ರಾಜಸತ್ತೆಯ ಮೋಹ ಹೊಂದಿದ್ದಾರೆ, ರಾಜಸತ್ತೆಗಾಗಿ ಅವರು ಯಾವ ಸೀಮೆಗಳನ್ನು ಉಲ್ಲಂಘಿಸುವವರು ಎಂದು. ಆದರೆ ದುಃಖದ ವಿಷಯ, ನಾನೇ ಅವರ ಬಲೆಗೆ ಬಿದ್ದು ಬಿಟ್ಟೆ. ನನಗೆ ಅವರ ವಿಚಾರಗಳು ತಿಳಿದಿದ್ದರೆ ನಾನು ಅವತ್ತೇ ಎಚ್ಚೆತ್ತುಕೊಂಡಿರುತ್ತಿದ್ದೆ. ಅವರ ನಿಗೂಢ ಮಾತುಗಳು ಅಂದು ನನಗೆ ಅರ್ಥವಾಗಿರಲಿಲ್ಲ ಅತ್ತಿಗೆ, ಅರ್ಥವಾಗಿರಲಿಲ್ಲ.
ಅಣ್ಣ, ನೀವು ನನಗೆ ಬರ ಹೇಳಿದ್ದೀರಂತೆ?
ಹೌದು ತಂಗಿ, ನಿನ್ನ ಕಲ್ಯಾಣಕ್ಕಾಗಿಯೇ ನಿನ್ನನ್ನು ನೆನಪಿಸಿಕೊಂಡಿದ್ದೇನೆ.
ಏನಾದರೂ ವಿಶೇಷವಿದೆಯೇ?
ಇಂದು ನಾನು ನಿನ್ನ ಪ್ರೇಮ ಜೀವನದ ಬಗ್ಗೆ ಮಾತನಾಡಲು ನಿನ್ನನ್ನು ಇಲ್ಲಿಗೆ ಕರೆಸಿದ್ದೇನೆ.
ಅಣ್ಣ, ನಿಮಗೆ?
ರಾವಣನ ಬಾಯಿಂದ ಪ್ರೇಮದ ಮಾತುಗಳನ್ನು ಕೇಳಿದ ಆ ಶೂರ್ಪನಖಗಳಿಗೆ ಆಶ್ಚರ್ಯವಾಗಿತ್ತು. ರಾವಣ ಶೂರ್ಪನಖಗಳ ಪ್ರೇಮವನ್ನು ಸಮರ್ಥಿಸುತ್ತಿದ್ದಾನೆ ಎಂದುಕೊಳ್ಳುವುದೋ, ಇಲ್ಲ ಇದರಲ್ಲೂ ಅವನ ಸ್ವಾರ್ಥ ಇದೆಯೋ, ಇದು ಶೂರ್ಪನಖಗಳಿಗೆ ಅರ್ಥವಾಗಿರಲಿಲ್ಲ. ರಾವಣ ಶೂರ್ಪನಖಗಳ ವಿಶ್ವಾಸವನ್ನು ಗೆದ್ದು ಅವಳು ಏನೂ ಯೋಚಿಸದಂತೆ ಮಾಡಿದ.
ಚತುರ ಶೂರ್ಪನಖ ಅಧರ್ಮ ದಶಕಂದರನ ಮುಖ ಚಕ್ರವ್ಯೂಹದಲ್ಲಿ ಬಲಿಯ ಆಗುವ ಮೀನಾಕ್ಷಿಯ ಅಪತಿತ ಆಸೆ ದುರಾಸೆಗಳ ಅರಣ್ಯದಲ್ಲಿ ಆಸೆ ದುರಾಸೆಗಳ ಅರಣ್ಯದಲ್ಲಿ ದೇವನೊಬ್ಬನೆ ಸಖ ದೇವನೊಬ್ಬನೆ ಸಖ ಆಸೆ ದುರಾಸೆಗಳ ಅರಣ್ಯದಲ್ಲಿ ದೇವನೊಬ್ಬನೆ ಸಖ ದೇವನೊಬ್ಬನೇ ಸಖ.
ಮುಂದೆ ಏನಾಗುವುದು ಅಂತ ತಿಳಿಯೋಣ ಈ ಅಲ್ಪ ವಿರಾಮದ ನಂತರ. ಕೇಳ್ತಾ ಇರಿ ಫೀವರ್ ರೇಡಿಯೋ ರಾಮಾಯಣ.